ನಮಸ್ಕಾರ ಆತ್ಮೀಯ ಕೇಳುಗರೆ, ನೀವು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಕನ್ನಡ ಕಾರ್ಯಕ್ರಮವನ್ನ ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಲು 1800833221 ನಲ್ಲಿ ಈ ಸಂಖ್ಯೆಗೆ ಸಂಪರ್ಕಿಸಿ ಅಥವಾ bible@awr.org ಎಂಬುದಾಗಿ ಇಮೇಲ್ ಮಾಡಿ.
ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಬಯವೆನೆಲ್ಲ ಸಂತೋಷವೇ, ಯೇಸು ನನ್ನ ಆತ್ಮ ಗೆಳೆಯನೇ, ಸ್ವರ್ಗದ ಭಾಗ್ಯ ಬಾಧ್ಯತೆಯೇ ನನಗೆ ಉಂಟು ಅಭಯವೇ.
ಇದು ಎಂದ್ರಾ
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಮಾನವನಿಗಾಗಿ ದೇವರ ಪ್ರೀತಿ. ದೇವರು ಮನುಷ್ಯನ ಮೇಲೆ ಇಟ್ಟಿರುವ ಪ್ರೀತಿ ಎಂಥದು ಎಂಬುದನ್ನು ನಾವು ತಿಳಿದುಕೊಳ್ಳುವುದಕ್ಕೂ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ನೀನು ಈ ಲೋಕದ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಎಂಥದು ಎಂಬುದಾಗಿ ನಾವು ಈ ದಿನದಲ್ಲಿ ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ನೀನು ಸ್ವಾಮಿ ಕೇಳುಗರ ಹೃದಯದಲ್ಲಿ ಮಾತನಾಡು. ಆ ನಿಮಿತ್ತವಾಗಿ ನಿನ್ನ ಸತ್ಯವೇದವನ್ನು ಅರಿತುಕೊಂಡು ನಿನ್ನ ಪ್ರೀತಿಯನ್ನು ತಿಳಿದುಕೊಂಡು ನಾವು ಈ ಲೋಕದಲ್ಲಿ ಜೀವಿಸುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ದೇವರು ಮನುಷ್ಯನ ಮೇಲೆ ಇಟ್ಟಿರುವ ಪ್ರೀತಿ ಎಂಥದು ಎಂಬುದನ್ನು ಪ್ರಕೃತಿ ಮತ್ತು ಪ್ರಕಟಣೆ ಒಂದೇ ರೀತಿಯಾಗಿ ದೇವರ ಪ್ರೀತಿಯನ್ನು ತಿಳಿಸುತ್ತದೆ. ಪರಲೋಕದಲ್ಲಿರುವ ನಮ್ಮ ತಂದೆಯು ಜೀವದ ಜ್ಞಾನಕ್ಕೂ ಮತ್ತು ಸಂತೋಷಕ್ಕೂ ಮೂಲನಾಗಿದ್ದಾನೆ. ಪ್ರಕೃತಿಯ ಆಶ್ಚರ್ಯಕರವಾದ ಮತ್ತು ಅಲಂಕಾರವಾದ ವಸ್ತುಗಳನ್ನು ನೋಡಿರಿ. ಮಾನವನ ಸಂತೋಷದ ಅಗತ್ಯತೆಗಳಿಗೆ ಮಾತ್ರವಲ್ಲ, ಆದರೆ ಎಲ್ಲ ಜೀವ ಪ್ರಾಣಿಗಳ ಅಗತ್ಯತೆಗಳಿಗೆ ಅವುಗಳನ್ನು ಆಶ್ಚರ್ಯಕರವಾಗಿ ಹೊಂದಿಸಿಕೊಳ್ಳುವುದನ್ನು ಆಲೋಚಿಸಿರಿ. ಭೂಮಿಯನ್ನು ಉಲ್ಲಾಸಗೊಳಿಸಿ ಮತ್ತು ತಂಪು ಮಾಡುವ ಸೂರ್ಯನ ಬೆಳಕು ಮತ್ತು ಮಳೆ, ಬೆಟ್ಟಗಳು ಮತ್ತು ಸಮುದ್ರಗಳು, ಸಮಭೂಮಿಗಳು ನಮಗೆ ಸೃಷ್ಟಿಕರ್ತನ ಪ್ರೀತಿಯನ್ನು ತಿಳಿಸುತ್ತವೆ. ದೇವರು ತನ್ನ ಎಲ್ಲ ಪ್ರಾಣಿಗಳಿಗೆ ಪ್ರತಿದಿನದ ಅಗತ್ಯವಾದವುಗಳನ್ನು ಒದಗಿಸುತ್ತಾನೆ. ಅದಕ್ಕೆ ಕೀರ್ತನೆಗಾರನು ಅಮೂಲ್ಯವಾದ ವಾಕ್ಯಗಳಿಂದ ಈ ರೀತಿಯಲ್ಲಿ ಹೇಳುವವನಾಗಿದ್ದಾನೆ. ಯಹೋವನೇ, ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ನೀನು ಅವುಗಳಿಗೆ ಒತ್ತು ಹೊತ್ತಿಗೆ ಆಹಾರ ಕೊಡುತ್ತಿ. ನೀನು ಕೈ ತೆರೆದು ಎಲ್ಲ ಜೀವಿಗಳ ಇಷ್ಟಾರ್ಥವನ್ನು ನೆರವೇರಿಸುತ್ತೀ ಎಂಬುದಾಗಿ ಕೀರ್ತನೆ 145:15-16 ವಚನಗಳಲ್ಲಿ ನಾವು ಓದುವವರಾಗಿದ್ದೇವೆ. ದೇವರು ಮಾನವನನ್ನು ಪರಿಪೂರ್ಣ ಪರಿಶುದ್ಧನಾಗಿಯೂ ಮತ್ತು ಸಂತೋಷಪಡುವವನಾಗಿಯೂ ಉಂಟು ಮಾಡಿದನು ಮತ್ತು ಸೃಷ್ಟಿಕರ್ತನಿಂದ ಸೃಷ್ಟಿಸಲ್ಪಟ್ಟ ಈ ಸೊಬಗಾದ ಭೂಮಿಯಲ್ಲಿ ನಾಶಪಡಿಸುವ ಕೇಡಾಗಲಿ ಇಲ್ಲವೇ ಶಾಪದ ನೆರಳಾಗಲಿ ಇರಲಿಲ್ಲ. ಆದರೆ ದೇವರ ನ್ಯಾಯಪ್ರಮಾಣವನ್ನು, ಅಂದರೆ ಪ್ರೀತಿಯ ನ್ಯಾಯಪ್ರಮಾಣವನ್ನು ಮೀರಿದ ಕಾರಣದಿಂದ ಗೋಳಾಟವು ಮರಣವನ್ನು ಈ ಲೋಕಕ್ಕೆ ತಂದಿತು. ಆದರೂ ಪಾಪದ ಫಲಿತಾಂಶಗಳ ಮಧ್ಯೆ ಇರುವ ಕಷ್ಟದಲ್ಲಿಯೂ ಕೂಡ ದೇವರ ಪ್ರೀತಿಯು ಪ್ರಕಟವಾಗಿದೆ. ಮಾನವನ ಪಾಪದ ದೆಸೆಯಿಂದ ಭೂಮಿಯನ್ನು ದೇವರು ಶಪಿಸಿದ್ದಾನೆ ಎಂದು ಬರೆಯಲ್ಪಟ್ಟಿದೆ. ಎಲ್ಲಿ ಎಂದರೆ ಆದಿಕಾಂಡ ಪುಸ್ತಕ 3:17 ವಚನದಲ್ಲಿ. ಮುಳ್ಳು ಮತ್ತು ಕಳೆಗಳು, ಕಷ್ಟಗಳು, ಹಿಂಸೆಗಳು ಆತನ ಜೀವಮಾನವನ್ನು ಶ್ರಮಿಸಿ ಆರೈಕೆ ಮಾಡುವಂಥದ್ದು. ಅವುಗಳನ್ನು ದೇವರು ಮಾನವನ ಒಳಿತಿಗಾಗಿಯೇ ನೇಮಿಸಲ್ಪಟ್ಟಿದ್ದಾನೆ. ದೇವರ ಯೋಜನೆಯಲ್ಲಿ ಪಾಪವು ತಂದ ನಾಶನ ಮತ್ತು ಕೀಳುಮಟ್ಟದಿಂದ ಮೇಲೆತ್ತಲ್ಪಟ್ಟ ತರಬೇತು ಅಗತ್ಯವಿರುವ ಒಂದು ಭಾಗವಾಗಿ ಮಾನವರಿಗೆ ಕೊಡಲ್ಪಟ್ಟಿತು. ಈ ಲೋಕವು ಪಾಪದಲ್ಲಿ ಬಿದ್ದು ಹೋಗಿದ್ದರೂ ಬರೀ ದುಃಖ ಮತ್ತು ಗಲಿಬಿಲಿಯಿಂದ ತುಂಬಿಕೊಂಡಿಲ್ಲ. ಪ್ರಕೃತಿಯಲ್ಲಿಯೇ ನಿರೀಕ್ಷೆಯ ಮತ್ತು ಆದರಣೆಯ ಸಂದೇಶಗಳಿವೆ. ಮುಳ್ಳುಗಳ ಮೇಲೆ ಹೂಗಳಿವೆ ಮತ್ತು ಗುಲಾಬಿ ಹೂವುಗಳು ಮುಳ್ಳುಗಳಿಂದ ಆವರಿಸಲ್ಪಟ್ಟಿವೆ. ದೇವರ ಪ್ರೀತಿ ಸ್ವರೂಪನೆಂದು ಪ್ರತಿ ತೆರೆದ ಮೊಗ್ಗಿನಲ್ಲಿ, ಪ್ರತಿ ಮೊಳೆಯುವ ಹುಲ್ಲಿನಲ್ಲಿ ಬರೆಯಲ್ಪಟ್ಟಿರುತ್ತವೆ. ನಾವು ನೋಡುವವರಾಗಿದ್ದೇವೆ. ಚೆಲುವಾದ ಪಕ್ಷಿಗಳು ಗಾಳಿಗಳನ್ನು ತಮ್ಮ ಸಂತೋಷದ ಸ್ವರಗಳಿಂದ ತುಂಬಿಸುವುದು, ಲಾವಣ್ಯದ ವಿವಿಧ ಬಣ್ಣದಿಂದ ಬೆರೆತಿರುವ ಹೂಗಳು ಗಾಳಿಯನ್ನು ಸುವಾಸನೆಯಿಂದ ತುಂಬಿಸುವುದು, ಕಾಡಿನಲ್ಲಿರುವ ಉನ್ನತವಾದ ಮರಗಳು ಅವುಗಳ ಸುರಾದ ಕಾಂತಿವರ್ಧಕ ಎಲೆಗಳಿಂದ ಕೂಡಿದೆ. ಇವೆಲ್ಲವೂ ನಮ್ಮ ದೇವರ ಅನುಪಾತವುಳ್ಳ ಆರೈಕೆಯನ್ನು ಮತ್ತು ಆತನ ಮಕ್ಕಳು ಸಂತೋಷದಿಂದ ಇರಬೇಕೆಂದು ಆತನು ಆಶೀರ್ವದಿಸುವುದಕ್ಕೆ ಸೂಚಿಸುತ್ತವೆ. ದೇವರ ವಾಕ್ಯವು ಆತನ ಗುಣವನ್ನು ಪ್ರಕಟಿಸುತ್ತದೆ ಮತ್ತು ಅದೇ ರೀತಿಯಾಗಿ ಆತನ ಅಪಾರವಾದ ಪ್ರೀತಿಯನ್ನು ಮತ್ತು ಕರುಣೆಯನ್ನು ತಿಳಿಸುತ್ತಾನೆ. ನಿನ್ನ ಮಹಿಮೆಯನ್ನು ತೋರಿಸೆಂದು ಮೋಶೆಯು ಪ್ರಾರ್ಥಿಸಿದಾಗ ದೇವರು ಈ ರೀತಿಯಾಗಿ ಉತ್ತರವನ್ನು ನೀಡಿದನು. ನನ್ನ ಸರ್ವೋತ್ತಮನನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು ಎಂಬುದಾಗಿ ವಿಮೋಚನಾಕಾಂಡ ಪುಸ್ತಕ 33:18-19 ವಚನಗಳಲ್ಲಿ ನಾವು ನೋಡುವವರಾಗಿದ್ದೇವೆ. ಇದು ಆತನ ಮಹಿಮೆಯಾಗಿದೆ. ಯೆಹೋವನು ಮೋಶೆಯ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಯೆಹೋವ, ಕನಿಕರವು ದಯವು ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯು ನಂಬಿಕೆಯೂ ಉಳ್ಳವನು, ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು, ದೋಷ ಅಪರಾಧ ಪಾಪಗಳನ್ನು ಸಮಿಸುವವನು ಎಂಬುದಾಗಿ ವಿಮೋಚನಾಕಾಂಡ ಪುಸ್ತಕ 34:6-7 ವಚನಗಳಲ್ಲಿ ನಾವು ಓದುವವರಾಗಿದ್ದೇವೆ. ಆತನು ದಯೆಯು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪೆಯು ಉಳ್ಳ ದೇವರು, ಯಾಕೆಂದರೆ ಕರುಣೆಯೇ ಆತನಿಗೆ ಇಷ್ಟ ಎಂಬುದಾಗಿ ಮೀಕನ ಪುಸ್ತಕ 7:18 ವಚನ ಮತ್ತು ಯೋನನ ಪುಸ್ತಕ 4:2 ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಪರಲೋಕ ಮತ್ತು ಭೂಲೋಕಗಳಲ್ಲಿನ ಲೆಕ್ಕವಿಲ್ಲದ ಚಿಹ್ನೆಗಳಿಂದ ನಮ್ಮ ಹೃದಯಗಳನ್ನು ಆತನಿಗೆ ಬಂಧಿಸಿಕೊಟ್ಟಿರುತ್ತಾನೆ. ಪ್ರಕೃತಿಯ ವಸ್ತುಗಳ ಮೂಲಕ ಮಾನವರ ಹೃದಯಗಳು ತಿಳಿದಿರುವ ಆಳವಾದ ಮತ್ತು ಭೂಲೋಕದ ಆರೈಕೆಗಳ ಬಂಧನದಿಂದ ತನ್ನನ್ನು ನಮಗೆ ಪ್ರಕಟಿಸಿಕೊಳ್ಳಲು ಹುಡುಕಿದನು. ಆದಾಗ್ಯೂ ಇವುಗಳೆಲ್ಲವೂ ಆತನ ಪ್ರೀತಿಯನ್ನು ಅಪೂರ್ಣತೆಯಿಂದ ಸೂಚಿಸುತ್ತದೆ. ಈ ಸಿದ್ಧಾಂತಗಳೆಲ್ಲವೂ ಕೊಡಲ್ಪಟ್ಟಿದ್ದಾಗಿಯೂ ಒಳ್ಳೆಯದಕ್ಕೆ ವಿರೋಧಿಸುವ ಮಾನವನ ಮನಸ್ಸುಗಳನ್ನು ಮಂಕು ಮಾಡಿ ಅವರು ದೇವರನ್ನು ಭಯದಿಂದ ನೋಡುವ ಹಾಗೆ ಸೈತಾನನು ಮಾಡಿದ್ದಾನೆ. ಆತನು ಕಠಿಣನು ಮತ್ತು ಆತನು ಶಮಿಸುವಂಥವನಲ್ಲ. ಅಂದು ಯೋಚಿಸುವಂತೆಯೂ ದೇವರ ನಿಜಗುಣವು ಕಠಿಣ ನ್ಯಾಯವಂತನೆಂದು, ಕ್ರೂರ ನ್ಯಾಯಾಧಿಪತಿಯೆಂದು, ಒಬ್ಬ ನಿರ್ದಯ ಬಲಾತ್ಕಾರದ ಶಾಲ ಕೊಡುವನೆಂದು ಜನರು ಅವರ ವಿಚಾರವಾಗಿ ತಿಳಿಯುವ ಹಾಗೆ ಸೈತಾನನು ಜನರನ್ನು ನಡೆಸುವವನಾಗಿದ್ದಾನೆ. ಸೃಷ್ಟಿಕರ್ತನನ್ನು ಜನರ ತಪ್ಪುಗಳನ್ನು ಸಹಿಸದ ಕಣ್ಣುಗಳಿಂದಲೂ ನೋಡುವವನೆಂದು, ಅವರ ಮೇಲೆ ತೀರ್ಪನ್ನು ಬರಮಾಡುವವನೆಂದು ಸೃಷ್ಟಿಕರ್ತನ ವಿಚಾರವಾಗಿ ಸೈತಾನನು ಚಿತ್ರೀಕರಿಸಿದ್ದನ್ನು, ಈ ಕಪ್ಪಾದ ನೆರಳನ್ನು ತೆಗೆದುಹಾಕಲು ದೇವರ ಅತ್ಯಂತ ಪ್ರೀತಿಯನ್ನು ಲೋಕಕ್ಕೆ ಪ್ರಕಟಿಸಲು ಯೇಸು ಜನರ ಮಧ್ಯೆ ವಾಸ ಮಾಡಲು ಬಂದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ದೇವಕುಮಾರನು ತಂದೆಯನ್ನು ವ್ಯಕ್ತಪಡಿಸಲು ಪರಲೋಕದಿಂದ ಈ ಲೋಕಕ್ಕೆ ಬಂದನು. ದೇವರನ್ನು ಯಾರೂ ಎಂದು ಕಂಡಿಲ್ಲ. ಯಾವನು ಏಕಪುತ್ರನು, ಸ್ವಂತ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸುವುದನು ಎಂಬುದಾಗಿ ಯೋವಾನನು ಬರೆದ ಪುಸ್ತಕ 1:18 ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ತಂದೆಯೇ ಹೊರತು ಇನ್ಯಾವನು ಮಗನನ್ನು ತಿಳಿದವನಲ್ಲ, ಮಗನೇ ಹೊರತು ಇನ್ಯಾವನು ತಂದೆಯನ್ನು ತಿಳಿದವನಲ್ಲ ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ ಪುಸ್ತಕ 11:27 ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಶಿಷ್ಯರಲ್ಲಿ ಒಬ್ಬನು, ಸ್ವಾಮಿ ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅಂದನು. ಏಸು ಅವನಿಗೆ, ಫಿಲೀಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದು ಹೇಗೆ ಎಂಬುದಾಗಿ ಯೋವಾನನು ಬರೆದ ಸುವಾರ್ತೆ 14:8-9 ವಚನಗಳಲ್ಲಿ ನಾವು ನೋಡುವವರಾಗಿದ್ದೇವೆ. ಈ ಲೋಕದಲ್ಲಿನ ಆತನ ಸೇವೆಯನ್ನು ವಿವರಿಸಲು ಯೇಸು ಈ ರೀತಿಯಾಗಿ ಹೇಳಿದ್ದನು. ಅದೇನೆಂದರೆ, ಲೂಕನು ಬರೆದ ಸುವಾರ್ತೆ ಪುಸ್ತಕ 4:18 ವಚನದಲ್ಲಿ, ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯನ್ನುಂಟು ಮಾಡುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಕುಗ್ಗಿಸಲ್ಪಟ್ಟವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಅಂದನು. ಇದು ಆತನ ಕೆಲಸವಾಗಿತ್ತು. ಈ ಲೋಕದಲ್ಲಿ ಕ್ರಿಸ್ತನು ಮಾಡಬೇಕಾದಂತಹ ಎಲ್ಲ ಕೆಲಸಗಳನ್ನು ಹಿಂದೆಯೇ ಪ್ರವಾದನೆಯಲ್ಲಿ ನಮಗೆ ತಿಳಿಸಲ್ಪಟ್ಟು ಅದನ್ನು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಪರಿಪೂರ್ಣವಾಗಿ ನೆರವೇರಿಸಿದನು. ಸೈತಾನನಿಂದ ಬಂಧಿಸಲ್ಪಟ್ಟವರನ್ನು ವಾಸಿ ಮಾಡುವುದಕ್ಕೆ ಎಲ್ಲ ಕಡೆ ಒಳ್ಳೆಯದನ್ನು ಮಾಡುತ್ತಾ ಬಂದನು. ಅವನು ಹೋಗುವ ಕಡೆಯಲ್ಲೆಲ್ಲ ಒಳ್ಳೆಯದನ್ನೇ ಮಾಡಿದನೇ ಹೊರತು ಯಾವುದೇ ರೀತಿಯ ಕೆಟ್ಟ ಕಾರ್ಯಗಳನ್ನು ಆತನು ಮಾಡಲಿಲ್ಲ. ಅನೇಕ ಹಳ್ಳಿಗಳಲ್ಲಿ ಕಾಯಿಲೆಗಳನ್ನು ಪ್ರಲಾಪ ಶಬ್ದವು ಯಾವ ಮನೆಯಲ್ಲಿಯೂ ಇರಲಿಲ್ಲ. ಯಾವ ಮನೆಯಲ್ಲೂ ಸಹ ಆ ನೋವಿನ ಗೋಳಾಟವನ್ನು ನೋಡಲಿಲ್ಲ. ಆ ರೀತಿಯಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಅನೇಕರನ್ನು ವಾಸಿ ಮಾಡಿದನು. ಹಳ್ಳಿಗಳನ್ನು ದಾಟಿ ಅವರ ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡಿದನು. ಆತನ ಕೆಲಸವು ದೇವರಿಂದ ಆತನು ಅಭಿಷೇಕಿಸಲ್ಪಟ್ಟಿದ್ದಾನೆಂಬ ಸಿದ್ಧಾಂತವನ್ನು ತನ್ನ ಸೇವೆಯಲ್ಲಿ ಕ್ರಿಸ್ತನು ಎಲ್ಲರಿಗೂ ತೋರಿಸಿಕೊಟ್ಟನು. ಆತನ ಜೀವಮಾನದ ಪ್ರತಿ ಕಾರ್ಯದಲ್ಲಿಯೂ ಪ್ರೀತಿ, ಕರುಣೆ ಮತ್ತು ಸಹಾನುಭೂತಿ ಪ್ರಕಟವಾದವು. ಚಿಕ್ಕ ಮಕ್ಕಳ ಮೇಲೆ ಆತನ ಹೃದಯದಿಂದ ಅನುಕಂಪ, ಸಹಾನುಭೂತಿ ಹೊರಡಿತು. ಮಾನವನ ಅಗತ್ಯಗಳನ್ನು ಒದಗಿಸಲು ಆತನು ಮಾನವ ಸ್ವಭಾವವನ್ನು ಧರಿಸಿಕೊಂಡನು. ಬಡವರು ಮತ್ತು ನಮ್ರತೆ ಉಳ್ಳವರ ಆತನ ಬಳಿಗೆ ಬರಲು ಹೆದರಲಿಲ್ಲ. ಆತನ ತೊಡೆಗಳ ಮೇಲೆ ಚಿಕ್ಕ ಮಕ್ಕಳು ಹತ್ತಲು ಆತನ ಯೋಚನೆಗಳಿಂದ ತುಂಬಿದ ದುಃಖವನ್ನು ನೋಡಲು ಆತನ ಪ್ರೀತಿಯಲ್ಲಿ ಶಾಂತರಾಗಿದ್ದು ಆತನನ್ನು ಪ್ರೀತಿಸಿದರು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಯೇಸು ಒಂದು ಸತ್ಯದ ಮಾತನಾಡಿದರೂ ಮುಚ್ಚಿಡಲಿಲ್ಲ, ಆದರೆ ಪ್ರೀತಿಯಿಂದ ಯಾವಾಗಲೂ ಮಾತುಗಳನ್ನು ಉಚ್ಚರಿಸಿದನು. ಜನರ ಜೊತೆ ಸಂಪರ್ಕ ಮಾಡುವಾಗ ಸಮಯಕ್ಕೆ ಯುಕ್ತವಾದದ್ದನ್ನು ಯೋಚಿಸಿ ಜನರ ಗಮನವನ್ನು ಸೆಳೆಯುವ ರೀತಿಯಲ್ಲಿ ಮಾತನಾಡಿದನು. ಆತನು ಕಠಿಣವಾಗಿ ಯಾವಾಗಲೂ ಮಾತನಾಡಲಿಲ್ಲ, ಒಂದು ಬಿರುಸಾದ ಮಾತನಾಡಲಿಲ್ಲ. ಸುಲಭವಾಗಿ ಮನೋವಿಕಾರ ಹೊಂದುವ ಆತ್ಮಕ್ಕೆ ಯಾವಾಗಲೂ ನೋವನ್ನು ಉಂಟು ಮಾಡಲಿಲ್ಲ. ಮಾನವನ ಬಲಹೀನತೆಯನ್ನು ಖಂಡಿಸಲಿಲ್ಲ. ಆತನು ಯಾವಾಗಲೂ ಸತ್ಯವನ್ನೇ ಪ್ರೀತಿಯಿಂದ ತಿಳಿಸಿದನು. ಆತನ ಅಪನಂಬಿಕೆ, ಅನ್ಯಾಯ ಮತ್ತು ಕಪಟ ಆಚರಣೆಯನ್ನು ದ್ವೇಷಿಸಿದನು. ಆತನು ಹಾನಿಗೊಳಿಸುವ ಖಂಡನೆಗಳನ್ನು ಹೇಳುವಾಗ ಆತನ ಮಾತಿನಲ್ಲಿ ಕಣ್ಣೀರಿತ್ತು. ಯೆರೂಸಲೇಮನ್ನ ಕುರಿತು ನಾವು ನೋಡುವವರಾಗಿದ್ದೇವೆ. ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಹತ್ತನು ಎಂಬುದಾಗಿ ಈ ಪಟ್ಟಣವನ್ನು ಹೆಚ್ಚಾಗಿ ಪ್ರೀತಿಸಿದನು. ಯಾಕೆಂದರೆ ಮಾರ್ಗವು ಸತ್ಯವು ಜೀವವೂ ಆಗಿರುವಾತನು ಈ ಪಟ್ಟಣದವರು ಅಲಂಕರಿಸಲು ನಿರಾಕರಿಸಿದರು, ರಕ್ಷಕನನ್ನು ತಿರಸ್ಕರಿಸಿದರು. ಆದರೆ ಅನುಪಾತದ ಸಹಾನುಭೂತಿಯಿಂದ ಅವರನ್ನು ಕಂಡನು. ಆತನ ಇಡೀ ಜೀವಮಾನವೇ ಸತ್ಯ ತ್ಯಾಗದ ಮತ್ತು ಇತರ ವಿಚಾರವಾಗಿ ಆಧರಿಸುವುದೇ ಆಗಿತ್ತು. ಪ್ರತಿ ಆತ್ಮವೂ ಆತನಿಗೆ ಅಮೂಲ್ಯವಾಗಿತ್ತು. ದೈವಿಕ ಘನತೆಯನ್ನು ಯಾವಾಗಲೂ ಹೊಂದಿದ್ದರೂ ದೇವರ ಕುಟುಂಬದ ಪ್ರತಿಯೊಬ್ಬರ ವಿಚಾರ ಅನುಪಾತದಿಂದ ವರ್ತಿಸಲು ಒಪ್ಪಿಕೊಂಡನು. ಎಲ್ಲ ಜನರಲ್ಲಿ ಬಿದ್ದು ಹೋದ ಆತ್ಮಗಳನ್ನು ಕಂಡನು. ಅವರನ್ನು ರಕ್ಷಿಸಲು ಆತನ ಕೆಲಸವಾಗಿತ್ತು. ಈ ತರನಾದಂಥ ಗುಣ ಕ್ರಿಸ್ತನ ಜೀವಿತದಲ್ಲಿ ಪ್ರಕಟವಾಯಿತು. ಇದು ದೇವರ ಗುಣವಾಗಿದೆ. ತಂದೆಯ ಹೃದಯದಿಂದ ದೇವರ ಪ್ರೀತಿಯ ನದಿಗಳು ಕ್ರಿಸ್ತನಲ್ಲಿ ಕಾಣಬಂದು ದೇವ ಜನರಿಗೆ ಹರಿದು ಬಂದವು. ಅನುಪಾತವುಳ್ಳ ರಕ್ಷಕನು ನಮ್ರತೆಯ ಯೇಸು ಈ ಲೋಕಕ್ಕೆ ಮಾಂಸಧಾರಿಯಾಗಿ ಬಂದನು ಎಂಬುದಾಗಿ 1 ತಿಮೋತಿ 3:16 ನಾವು ಓದುವವರಾಗಿದ್ದೇವೆ. ನಮ್ಮನ್ನು ವಿಮೋಚಿಸಲು ಯೇಸು ಈ ಲೋಕದಲ್ಲಿ ಬಂದು ಜೀವಿಸಿದನು, ಕಷ್ಟಪಟ್ಟನು ಮತ್ತು ನಮಗಾಗಿ, ನಮ್ಮ ಪಾಪಗಳಿಗಾಗಿ ಆತನು ಕಲ್ವಾರಿ ಶಿಲುಬೆಯಲ್ಲಿ ಸತ್ತನು. ನಾವು ನಿತ್ಯ ಸಂತೋಷದಿಂದ ಭಾಗಿಗಳಾಗುವಂತೆ ನಮ್ಮನ್ನು ಮಾಡಲು ಆತನು ಒಬ್ಬ ದುಃಖಿತ ಮನುಷ್ಯನಾದನು. ಕೃಪೆ ಮತ್ತು ಸತ್ಯದಿಂದ ತುಂಬಿದ ತನ್ನ ಪ್ರಿಯ ಮಗನು ವಿವರಿಸಲಾಗದಂಥ ಮಹಿಮೆಯ ಒಂದು ಲೋಕದಿಂದ, ಪಾಪದಿಂದ ತುಂಬಿರುವ ಈ ಲೋಕಕ್ಕೆ, ಮರಣ ಮತ್ತು ಶಾಪದಿಂದ ಕತ್ತಲಾಗಿರುವ ಈ ಲೋಕಕ್ಕೆ ಬರಲು ತಂದೆಯು ಅನುಮತಿ ನೀಡಿದನು. ಆತನ ಪ್ರೀತಿಯ ಎದೆಯನ್ನು ಬಿಡಲು ದೂತರ ಸ್ತೋತ್ರವನ್ನು ಬಿಟ್ಟು ನಾಚಿಕೆ, ಅಪ್ರಯಾಸ, ಪರಿಹಾಸ, ತಗ್ಗಿಸಿಕೊಳ್ಳುವಿಕೆ, ವಿರೋಧತೆ ಮತ್ತು ಮರಣವನ್ನು ಅನುಭವಿಸಲು ಕ್ರಿಸ್ತನಿಗೆ ತಂದೆಯು ಅನುಮತಿ ನೀಡಿದನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 53:5 ನಾವು ನೋಡುವವರಾಗಿದ್ದೇವೆ. ಅರಣ್ಯದಲ್ಲಿ ಕ್ರಿಸ್ತನನ್ನು ನೋಡಿರಿ, ಗೆಸ್ಸೆಮನಿ ತೋಟದಲ್ಲಿ ಕ್ರಿಸ್ತನನ್ನು ನೋಡಿರಿ, ಶಿಲುಬೆಯ ಮೇಲೆ ಇದ್ದ ಕ್ರಿಸ್ತನನ್ನು ದೃಷ್ಟಿಸಿ ನೋಡಿರಿ. ಪಾಪವಿಲ್ಲದ ದೇವಕುಮಾರನು ಪಾಪದ ಹೊರೆಯನ್ನು ತಾನೇ ತೆಗೆದುಕೊಂಡನು. ದೇವರ ಜೊತೆ ಒಂದಾಗಿದ್ದವನು ದೇವರನ್ನು ಮತ್ತು ಮಾನವನನ್ನು ಪಾಪವು ಬೇರ್ಪಡಿಸಿದ್ದರಿಂದ ತಂದೆಯಿಂದ ಬೇರ್ಪಟ್ಟಿರುವವನಾಗಿ ತಿಳಿದನು. ಈ ದುಃಖದ ಕೂಗು ಆತನ ತುಟಿಗಳಿಂದ ಹೊರಡಿತು. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂಬುದಾಗಿ ಮತ್ತಾಯನು ಬರೆದ ಪುಸ್ತಕ 27:46 ನಾವು ನೋಡುವವರಾಗಿದ್ದೇವೆ. ಪಾಪದ ಹೊರೆ ಮತ್ತು ಅದರ ಭಯಂಕರವಾದಂತಹ ಮಹಾ ಅಪರಾಧದ ವಿವೇಕವು ದೇವರಿಂದ ಅದರ ಬೇರ್ಪಡುವಿಕೆಯು ತಾನೇ ದೇವಕುಮಾರನ ಹೃದಯವನ್ನು ಒಡೆದು ಹಾಕಿತು. ತಂದೆಯ ಹೃದಯದಲ್ಲಿ ಮಾನವನ ಮೇಲೆ ಪ್ರೀತಿ ಹುಟ್ಟುವ ಹಾಗೆ ಈ ಮಹಾತ್ಯಾಗವು ಮಾಡಲಿಲ್ಲ, ರಕ್ಷಿಸಲು ಇಷ್ಟವುಳ್ಳವನಾಗಿ ಮಾಡಲಿಲ್ಲ, ಇಲ್ಲವೇ ಇಲ್ಲ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 3:16 ನಾವು ನೋಡುವವರಾಗಿದ್ದೇವೆ. ತಂದೆಯು ನಮ್ಮನ್ನು ಪ್ರೀತಿಸುವುದು ಮಹಾಪರಿಹಾರ ಮಾಡುವುದಕ್ಕಲ್ಲ, ಆದರೆ ಆತನು ನಮ್ಮನ್ನು ಪ್ರೀತಿಸುವುದರಿಂದ ಮಹಾಪರಿಹಾರವನ್ನು ಒದಗಿಸಿದ್ದಾನೆ. ತಪ್ಪಿಹೋದ ಈ ಒಂದು ಲೋಕದ ಮೇಲೆ ಆತನು ಅನಂತ ಪ್ರೀತಿಯನ್ನು ಸುರಿಸುವುದು ಕ್ರಿಸ್ತನ ಮೂಲಕವೇ ಆಗಿರುತ್ತದೆ. ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತೇನೆಂಬುದೇ ಎಂಬುದಾಗಿ 2 ಕೊರಿಂಥಿಯವರಿಗೆ ಬರೆದ ಪತ್ರಿಕೆ 5:19 ನಾವು ಹೇಳುವುದನ್ನು ನೋಡುವವರಾಗಿದ್ದೇವೆ. ದೇವರು ತನ್ನ ಮಗನ ಜೊತೆ ಕಷ್ಟವನ್ನು ಪಟ್ಟನು. ಗೆಸ್ಸೆಮನಿ ಯಾತನೆ ಕಲ್ವಾರಿಯ ಮರಣದಲ್ಲಿ ಆತನ ಪ್ರೀತಿಯ ಹೃದಯವು ತನ್ನ ವಿಮೋಚನೆಗಾಗಿ ಕ್ರಾಯವನ್ನು ಕೊಟ್ಟಿದ್ದನು ಎಂಬುದನ್ನು ತಿಳಿಸುತ್ತದೆ. ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಈ ರೀತಿ ಹೇಳಿದನು, ನಾನು ತಿರುಗಿ ಪಡೆದುಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 10:17 ಹೇಳುವುದನ್ನು ನಾವು ನೋಡುವವರಾಗಿದ್ದೇವೆ. ಅದೇನೆಂದರೆ, ನನ್ನ ತಂದೆಯು ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ವಿಮೋಚಿಸಲು ನನ್ನ ಪ್ರಾಣವನ್ನು ಕೊಡುವುದಕ್ಕಾಗಿ ನನ್ನನ್ನು ಪ್ರೀತಿಸುತ್ತಾನೆ. ನನ್ನ ಜೀವಮಾನವನ್ನು ಆತನಿಗೆ ಅರ್ಪಣೆ ಮಾಡುವುದರಿಂದ ನಿಮ್ಮ ಜವಾಬ್ದಾರಿಕೆಯನ್ನು ಮತ್ತು ನಿಮ್ಮ ಆಜ್ಞೆಗಳ ಮೀರೋಣಗಳನ್ನು ತೆಗೆದುಕೊಂಡಿದ್ದರಿಂದ ನನ್ನ ತಂದೆಗೆ ನಾನು ಪ್ರೀತಿಪಾತ್ರನಾಗಿದ್ದೇನೆ ಎಂದು ತಿಳಿಸುವವರಾಗಿದ್ದಾರೆ. ನನ್ನ ತ್ಯಾಗದಿಂದ ದೇವರ ನ್ಯಾಯವಂತನಾಗಬಹುದು ಮತ್ತು ಯೇಸುವನ್ನು ನಂಬಿದವರಿಗೆ ನ್ಯಾಯವಂತನಾಗಿರುವನು ಅಂದುಕೊಂಡನು. ಬೇರೆ ಯಾರೂ ಅಲ್ಲದೆ ದೇವಕುಮಾರನು ಮಾತ್ರ ನಮ್ಮ ವಿಮೋಚನೆಯನ್ನು ಈಡೇರಿಸಬಹುದು. ತಂದೆಯ ಹೆದೆಯಲ್ಲಿರುವವನು ಮಾತ್ರವೇ ತಂದೆಯನ್ನು ತಿಳಿಯಪಡಿಸಬಹುದು. ದೇವರ ಪ್ರೀತಿಯ ಎತ್ತರ ಮತ್ತು ಆಳವನ್ನು ತಿಳಿದಿರುವವನು ಮಾತ್ರ ಅದನ್ನು ರುಜುವಾತುಪಡಿಸಬಹುದು. ತಪ್ಪಿಯೋದ ಮಾನವನ ಜನಾಂಗಕ್ಕೆ ದೇವರ ಪ್ರೀತಿಯನ್ನು ಕುರಿತು ಕ್ರಿಸ್ತನ ಅನಂತ ತ್ಯಾಗದಿಂದ ಒತ್ತಿ ಹೇಳುವುದೇ ವಿನಃ ಬೇರೆ ಯಾವುದೂ ಮಾಡಲಾಗದು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ ಯೋಹಾನನು ಬರೆದ ಪುಸ್ತಕ 3:16 ನಾವು ನೋಡುವವರಾಗಿದ್ದೇವೆ. ಮಾನವನ ಜೊತೆ ವಾಸಿಸಲು, ಅವರ ಪಾಪವನ್ನು ಹೊರಲು, ಅವರ ತ್ಯಾಗ ಬಲಿಯಾಗಿ ಸಾಯಲು ಮಾತ್ರ ಆತನನ್ನು ಕೊಡಲಿಲ್ಲ. ತಪ್ಪಿಯೋದ ಜನರಿಗಾಗಿ ಆತನನ್ನು ದೇವರು ಕೊಟ್ಟನು. ಕ್ರಿಸ್ತನು ಮಾನವನ ಆಸಕ್ತಿಗಳ ಮತ್ತು ಅಗತ್ಯಗಳ ವಿಚಾರದಲ್ಲಿ ತಾನು ಒಂದಾಗಿದ್ದನು. ದೇವರ ಅವರನ್ನು ಸಹೋದರನೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳಲಿಲ್ಲ ಎಂಬುದಾಗಿ ಹಿಬ್ರಿಯದವರಿಗೆ ಬರೆದ ಪುಸ್ತಕ 2:11 ನಾವು ನೋಡುವವರಾಗಿದ್ದೇವೆ. ಆತನು ನಮ್ಮ ಸಹೋದರನಾದನು. ಆತನು ನಮ್ಮ ತ್ಯಾಗದ ಭಾಗಿಯಾಗಿ, ನಮ್ಮ ವಕೀಲನಾಗಿ, ನಮ್ಮ ಸಹೋದರನಾಗಿ ತಂದೆಯ ಸಿಂಹಾಸನದ ಮುಂದೆ ನಮ್ಮ ಮಾನವ ಸ್ವರೂಪವನ್ನು ಹೊಂದಿ ತಾನು ವಿಮೋಚಿಸಿದವರ ಗುಂಪಿಗೆ ಸೇರಿದವನೆಂದು, ಸದಾ ಸಿದ್ಧಾಂತ ಕೊಡುವವನಾಗಿ ಮನುಷ್ಯ ಕುಮಾರನೆಂದು ಕರೆಸಿಕೊಳ್ಳುತ್ತಾನೆ. ಇದೆಲ್ಲವೂ ಮಾನವನನ್ನು ಪಾಪದ ಕೆಳಮಟ್ಟ ಮತ್ತು ನಾಶನದಿಂದ ಮೇಲೆತ್ತಲು ಯೇಸು ಸ್ವಾಮಿ ನಮಗೋಸ್ಕರ ಮಾಡಿದಂತಹ ಕಾರ್ಯವಾಗಿದೆ. ಅವರಲ್ಲಿ ದೇವರ ಪ್ರೀತಿಯು ಪ್ರತಿಬಿಂಬಿಸಿ ಮತ್ತು ಪವಿತ್ರತೆಯ ಸಂತೋಷದಲ್ಲಿ ಅವರ ಭಾಗಿಗಳಾಗುವ ಉದ್ದೇಶದಿಂದ ಮಾಡಲ್ಪಟ್ಟೆವು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ನಮ್ಮ ವಿಮೋಚನೆಗಾಗಿ ಕೊಟ್ಟ ಕ್ರಯ, ನಮಗಾಗಿ ತನ್ನ ಮಗನು ಸಾಯಲು ಕೊಡಲ್ಪಟ್ಟ ನಮ್ಮ ಪರಲೋಕದ ತಂದೆಯ ಅನಂತ ತ್ಯಾಗ, ಇವುಗಳು ಕ್ರಿಸ್ತನ ಮೂಲಕ ನಾನು ಏನು ಮಾಡಬೇಕೆಂದು ಉನ್ನತ ಮಟ್ಟದ ಭಾವನೆಗಳನ್ನು ನಮಗೆ ಕೊಡಬೇಕು. ದೈವ ಪ್ರೇರಿತನಾಗಿ ಅಪೋಸ್ತಲನಾದಂಥ ಯೋಹಾನನು ಹೀಗೆ ಹೇಳುವವನಾಗಿದ್ದಾನೆ, ನಾಶವಾಗುತ್ತಿರುವ ಜನಾಂಗಕ್ಕಾಗಿ ತಂದೆಯು ಪ್ರೀತಿಯ ಎತ್ತರ ಆಳ ಅಗಲವನ್ನು ಕಂಡು ಆತನು ಸ್ತೋತ್ರದಿಂದ ಮತ್ತು ಭಯಭಕ್ತಿಯಿಂದ ಈ ಪ್ರೀತಿಯ ಮಹೋತ್ವ ಮತ್ತು ಮೃದುವಾದ ಸ್ವಭಾವವನ್ನು ಸರಿಯಾದ ಭಾಷೆಯಲ್ಲಿ ಉಪಯೋಗಿಸಲು ಆಗದೆ ಲೋಕವು ಅದನ್ನು ಕಾಣುವ ಹಾಗೆ ಈ ರೀತಿ ಹೇಳಿದ್ದಾನೆ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ ಎಂಬುದಾಗಿ 1 ಯೋಹಾನ 3:1 ನಾವು ನೋಡುವವರಾಗಿದ್ದೇವೆ. ಮಾನವನ ಮೇಲೆ ದೇವರು ಎಂಥ ಬೆಲೆ ಇಟ್ಟಿದ್ದಾನೆ ಎಂಬುದನ್ನು ನಾವು ನೋಡುವುದಾದರೆ, ದೇವರ ಆಜ್ಞೆಗಳನ್ನು ಮೀರೋಣದ ಮೂಲಕ ಮಾನವರು ಸೈತಾನನ ಪ್ರಜೆಗಳಾದರು. ಕ್ರಿಸ್ತನ ಪ್ರಾಯಶ್ಚಿತ್ತ ಬಲಿಯಲ್ಲಿ ಇಡುವ ನಂಬಿಕೆಯ ಮೂಲಕ ಆದಾಮನ ಮಕ್ಕಳು ದೇವರ ಮಕ್ಕಳಾಗಬಹುದು ಎಂಬುದನ್ನು ತೋರಿಸಿಕೊಟ್ಟನು. ಮಾನವನ ಸ್ವಭಾವವನ್ನು ಅಂಗೀಕರಿಸಿಕೊಂಡು ಕ್ರಿಸ್ತನು ಮಾನವನನ್ನು ಮೇಲೆತ್ತುತ್ತಾನೆ. ಬಿದ್ದು ಹೋದ ದೇವರು ಕ್ರಿಸ್ತನ ಸಂಬಂಧದ ಮೂಲಕ ದೇವರ ಮಕ್ಕಳಾಗುವ ಯೋಗ್ಯತೆಯನ್ನು ಪಡೆಯಲು ಸ್ಥಾನಕ್ಕೆ ಬರಬಹುದು ಎಂಬುದನ್ನು ನಮಗೆ ಆತನ ಪ್ರೀತಿ ಮುಖಾಂತರವಾಗಿ ತೋರಿಸಿಕೊಟ್ಟಿದ್ದಾನೆ. ಇಂಥ ಪ್ರೀತಿಯು ಒಂದು ಹೋಲಿಕೆ ಇಲ್ಲದ್ದು. ಪರಲೋಕದ ರಾಜನ ಮಕ್ಕಳು ಅಮೂಲ್ಯ ವಾಗ್ದಾನದ ಹೆಚ್ಚಾಗಿ ಧ್ಯಾನ ಮಾಡಬೇಕಾದಂತಹ ಒಂದು ಮುಖ್ಯ ವಿಷಯವಾಗಿದೆ. ಆತನು ಪ್ರೀತಿಯ ಮಾಡದ ಲೋಕಕ್ಕೆ ದೇವರು ಬಂದು ಎನಿಸಲಾಗದಂಥ ಪ್ರೀತಿ ಇದಾಗಿದೆ. ಈ ಯೋಚನೆಯು ಅಂತರ್ಯದಲ್ಲಿ ಒಂದು ತಗ್ಗಿಸಿಕೊಳ್ಳುವ ಶಕ್ತಿಯಾಗಿದ್ದು ಮನುಷ್ಯನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡಲು ತರುವಂತದಾಗಿದೆ. ಶಿಲುಬೆಯ ಬೆಳಕಿನಲ್ಲಿ ದೇವರ ಗುಣವನ್ನು ನಾವು ಹೆಚ್ಚಾಗಿ ಕಲಿಯುವಾಗ ಹೆಚ್ಚಾಗಿ ಕರುಣೆಯನ್ನು, ಸಹಾನುಭೂತಿಯನ್ನು ಮತ್ತು ಕ್ಷಮೆಯನ್ನು, ಸಮಾನತೆ ಮತ್ತು ನ್ಯಾಯದಲ್ಲಿ ಸೇರುವುದನ್ನು ಕಾಣುತ್ತೇವೆ ಮತ್ತು ಅನಂತ ಪ್ರೀತಿಯ ಅಸಂಖ್ಯವಾದ ಸಿದ್ಧಾಂತಗಳನ್ನು ಮತ್ತು ದಾರಿ ಬಿಟ್ಟು ಹೋಗಿರುವ ಮಗನಿಗಾಗಿ ತಾಯಿ ಆತುರದಿಂದ ಕಾಯುತ್ತಿರುವ ಸಹಾನುಭೂತಿಯನ್ನು ಚೆನ್ನಾಗಿ ತಿಳಿದು ಅರ್ಥಗೊಳಿಸುತ್ತದೆ. ಈ ರೀತಿಯಾಗಿ ನಮ್ಮ ಮೇಲೆ ಪ್ರೀತಿ ಸೋರಿಸಿದ ದೇವರನ್ನು ನಾವು ಯಾವ ರೀತಿಯಲ್ಲಿ ಪ್ರೀತಿಸುವವರಾಗಿದ್ದೇವೆ? ಕ್ರಿಸ್ತನನ್ನು ನೀವು ಪ್ರೀತಿಸುವುದಾದರೆ, ಆತನ ಪ್ರೀತಿಯನ್ನು ನೀವು ಅರಿತುಕೊಳ್ಳುವುದಾದರೆ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧವಾದಂಥ ಪ್ರೀತಿಗೋಸ್ಕರ ಸ್ತೋತ್ರ ಅಪ್ಪ. ನಿನ್ನ ಪ್ರೀತಿಯನ್ನು ಅರಿತುಕೊಂಡಿದ್ದೇವೆ. ನಿನ್ನ ಪ್ರೀತಿಯಲ್ಲಿ ನಾವು ನೆಲೆಗೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗುವ ಹಾಗೆ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ. ಆಮೆ.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಮಸ್ಕಾರ ಆತ್ಮೀಯ ಕೇಳುಗರೆ, ನೀವು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಕನ್ನಡ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಲು 1-800-333-2231 ಈ ಸಂಖ್ಯೆಗೆ ಸಂಪರ್ಕಿಸಿ ಅಥವಾ bible@awr.org ಎಂಬುದಾಗಿ ಇಮೇಲ್ ಮಾಡಿ.